ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಿಂದಿನ ಪಾಠದಲ್ಲಿ ಪ್ರವಾದಿಯಾದ ಅಬ್ರಾಹ್ಮನ ಕುರಿತಾಗಿ ನಾವು ದೇವರ ವಾಕ್ಯವು ಏನು ಹೇಳಿತ್ತೆಂಬುದನ್ನು ನೋಡುವುದಕ್ಕೆ ನಾವು ಪ್ರಾರಂಭಿಸಿದೆವು. ಮೊದಲು ಅಬ್ರಾಹ್ಮನು ಈ ಹೆಸರಿನಿಂದ ಕರೆಯಲ್ಪಡದೆ ಅಬ್ರಾಹ್ಮನೆಂಬುದಾಗಿ ಕರೆಯಲ್ಪಟ್ಟಿದ್ದನು ಎಂಬುದನ್ನು ನಾವು ಕಲಿತುಕೊಂಡೆವು. ಈ ದಿನ ಇರಾಕ್ ಎಂದು ಕರೆಯಲ್ಪಡುವ ಕಲ್ದಿಯರ ದೇಶದಲ್ಲಿ ಅಬ್ರಾಹ್ಮನು ಹುಟ್ಟಿದನೆಂಬುದನ್ನು ನಾವು ನೋಡಿಕೊಂಡೆವು. ಆ ದೇಶದ ಜನರು ವಿಗ್ರಹಾರಾಧಕರಾಗಿದ್ದರು. ಹೇಗೂ ವಾಕ್ಯವು ಹೇಳುವುದೇನೆಂದರೆ, ಒಂದು ದಿನ ಕರ್ತನಾದ ದೇವರು ಅಬ್ರಾಹ್ಮನಿಗೆ ಕಾಣಿಸಿಕೊಂಡು, ನೀನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಅಬ್ರಾಹ್ಮನು ಬೇರೊಂದು ದೇಶಕ್ಕೆ ಹೋಗುವಂತೆ ದೇವರು ಅವನನ್ನು ಯಾಕೆ ಕರೆದನೆಂಬುದನ್ನು ನೀವು ನೆನಪು ಮಾಡಿಕೊಳ್ಳುವಿರಾ? ಯಾಕೆ ಕರೆದನೆಂದರೆ, ದೇವರ ಪ್ರವಾದಿಗಳು ಮತ್ತು ಅಂತಿಮವಾಗಿ ತಾನೇ ಲೋಕದ ರಕ್ಷಕನಾಗಿ ಬರುವುದಕ್ಕಿದ್ದ ಒಂದು ಹೊಸ ಜನಾಂಗವನ್ನಾಗಿ ಅಬ್ರಾಹ್ಮನನ್ನು ಮಾಡುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಹಾಗಾಗಿ ದೇವರು ಅಬ್ರಾಹ್ಮನನ್ನು ಕರೆಸಿದಾಗ ಲೋಕಕ್ಕೆ ವಿಮೋಚಕನನ್ನು ತರುವಂತಹ ಆತನ ಯೋಜನೆಯೊಂದಿಗೆ ಅಬ್ರಾಹ್ಮನು ಮುಂದೆ ಪ್ರಯಾಣಿಸಿದನೆಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಅದಕ್ಕಾಗಿಯೇ ದೇವರು ಅಬ್ರಾಹ್ಮನಿಗೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಈ ಪ್ರಕಾರ ಅಬ್ರಾಹ್ಮನು ದೇವರಿಗೆ ವಿಧೇಯನಾಗಿ ತನ್ನ ದೇಶವನ್ನು ಬಿಟ್ಟು ದೇವರು ತನ್ನನ್ನು ಎಲ್ಲಿಗೆ ನಡೆಸುತ್ತಾನೆ ಎಂಬುದು ಗೊತ್ತಿಲ್ಲದೆ ಹೇಗೆ ಹೊರಟನೆಂಬುದನ್ನು ನಾವು ಓದುತ್ತೇವೆ. ಅಬ್ರಾಹ್ಮನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೊರಟಾಗ ಅವನಿಗೆ 75 ವರ್ಷವಾಗಿತ್ತು. ಅಬ್ರಾಹ್ಮನು ತನ್ನೊಂದಿಗೆ ತನ್ನ ಹೆಂಡತಿಯಾದ ಸಾರಾಯಳನ್ನು ಮತ್ತು ತನ್ನ ತಮ್ಮನಾದ ಲೋಟನನ್ನು ದಾಸದಾಸಿಯರನ್ನು ಕರೆದುಕೊಂಡು ಹೋಗು ಹಾಗೂ ತಾನು ಸಂಪಾದಿಸಿದ್ದೆಲ್ಲವನ್ನು ತೆಗೆದುಕೊಂಡು ಕಾನಾನ್ ದೇಶದ ಕಡೆಗೆ ಹೊರಟನು. ಈ ಕಾನಾನ್ ದೇಶವು ಈ ದಿನ ಪ್ಯಾಲೆಸ್ತೈನ್ ಅಥವಾ ಇಸ್ರಾಯೇಲ್ ಎಂದು ಕರೆಯಲ್ಪಟ್ಟಿದೆ. ಅಬ್ರಾಹ್ಮನು ಕಾನಾನ್ ದೇಶಕ್ಕೆ ಬಂದಾಗ ಕರ್ತನು ತಿರುಗಿ ಅವನಿಗೆ ಕಾಣಿಸಿಕೊಂಡು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಎಂದು ಹೇಳಿದನು. ಹೀಗೆ ಅಬ್ರಾಹ್ಮನನ್ನು ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ಮತ್ತು ಅವನ ಸಂತಾನದವರು ವಾಸಿಸುವುದಕ್ಕೆ ಒಂದು ಹೊಸ ಸ್ಥಳವನ್ನು ಕೊಡುವುದಕ್ಕೆ ಸಹ ದೇವರು ಹೇಗೆ ಅವನಿಗೆ ವಾಗ್ದಾನ ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಇದು ನಂಬಿಕೆಗೆ ಮೀರಿದ್ದು. ಅಬ್ರಾಹ್ಮ ಮತ್ತು ಅವನ ಹೆಂಡತಿ ವಯಸ್ಸಾದವರಾಗಿದ್ದು ಮಕ್ಕಳಿಲ್ಲದವರಾಗಿದ್ದರು. ಹಾಗಾದರೆ ಅವರ ಸಂತತಿಯವರು ದೇಶವನ್ನು ಹೇಗೆ ತುಂಬಿಕೊಳ್ಳುತ್ತಾರೆ? ಇದಕ್ಕೆ ದೇವರ ಉತ್ತರವನ್ನು ನಾವು ಬಹಳ ಬೇಗ ನೋಡಿಕೊಳ್ಳಲಿದ್ದೇವೆ. ಈಗ ಅಬ್ರಾಹ್ಮನ ಕಥೆಯನ್ನು ನಾವು ಮುಂದುವರೆಸೋಣ. ತೋರಾದಲ್ಲಿ ಆದಿಕಾಂಡ ಪುಸ್ತಕದ 13 ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಈ ಅಧ್ಯಾಯದಲ್ಲಿ ಅಬ್ರಾಹ್ಮನಿಗೂ ಅವನ ತಮ್ಮನ ಮಗನಾದ ಲೋಟನಿಗೂ ಏನು ಸಂಭವಿಸಿತೆಂಬುದು ನಾವು ನೋಡುತ್ತೇವೆ. ವಾಕ್ಯವು ಹೀಗೆ ಹೇಳುತ್ತದೆ, ಅಬ್ರಾಹ್ಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದಂತಹ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಆದ್ದರಿಂದ ಅಬ್ರಾಹ್ಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲಾಗಿ ಅಬ್ರಾಹ್ಮನು ಲೋಟನಿಗೆ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯಹೋವನು ಸೋದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೊರ್ದನ್ ಹೊಳೆಯ ಸುತ್ತಣ ದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಹ್ಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು. ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು, ಯಹೋವನಿಗೆ ಮಹಾಪರಾಧಿಗಳೂ ಆಗಿದ್ದರು. ಹೀಗೆ ಲೋಟನು ಹೆಚ್ಚು ಹಸಿರಾದ ಪ್ರದೇಶಗಳನ್ನು ಹೇಗೆ ಆರಿಸಿಕೊಂಡು ಅಬ್ರಾಹ್ಮನನ್ನು ಒಣಭೂಮಿಯಲ್ಲಿ ಬಿಟ್ಟು ಹೊರಟನೆಂಬುದನ್ನು ನಾವು ನೋಡುತ್ತೇವೆ. ಹೇಗೂ ಲೋಟನ್ನು ಆರಿಸಿಕೊಂಡ ಭಾಗವು ಹೆಚ್ಚು ದುಷ್ಟತನದಿಂದ ಕೂಡಿದ್ದ ಸೋದೋಮ್ ಎಂಬ ಪಟ್ಟಣದ ಭಾಗದಲ್ಲಿತ್ತು. ಲೋಟನು ತನ್ನ ಇಷ್ಟಾನುಸಾರವಾಗಿ ಆರಿಸಿಕೊಂಡನು. ಅದೇ ವೇಳೆಯಲ್ಲಿ ಅಬ್ರಾಹ್ಮನು ದೇವರ ಇಷ್ಟಾನುಸಾರವಾಗಿ ಆರಿಸಿಕೊಂಡನು. ಈಗಿನಿಂದ ಎರಡು ಅಧ್ಯಾಯಗಳಲ್ಲಿ ದೇವರ ಚಿತ್ತವಾದರೆ ತನ್ನ ಸ್ವಂತ ಆಶೆಯನ್ನು ಹಿಂಬಾಲಿಸಿದ ಲೋಟನಿಗೆ ಏನು ಸಂಭವಿಸಿತು ಎಂಬುದನ್ನು ನಾವು ನೋಡುತ್ತೇವೆ. ಅಂತ್ಯದಲ್ಲಿ ಲೋಟನು ತನ್ನ ಶ್ರೀಮಂತಿಕೆ, ತನ್ನ ಹೆಂಡತಿ, ತನ್ನ ಕುಟುಂಬ, ತನ್ನ ಸಂತೋಷ ಮತ್ತು ತನ್ನ ಸಾಕ್ಷಿ ಪ್ರತಿಯೊಂದನ್ನು ಕಳೆದುಕೊಂಡನು. ಆದರೆ ಪ್ರತಿಯೊಂದನ್ನೂ ದೇವರ ಕೈಯಲ್ಲಿ ಬಿಟ್ಟು ಕೊಟ್ಟಂತಹ ಅಬ್ರಾಹ್ಮನು ದೇವರಿಂದ ದೊಡ್ಡದಾಗಿ ಆಶೀರ್ವದಿಸಲ್ಪಟ್ಟನು. ಲೋಟ ಮತ್ತು ಅಬ್ರಾಹ್ಮನ ಕಥೆಯಿಂದ ನಾವು ಹೇಗೆ ಲಾಭವನ್ನು ಪಡೆಯುತ್ತೇವೆ? ಬಹುಶಃ ನಮಗೆ ನಾವೇ ಒಂದು ಸರಳವಾದ ಪ್ರಶ್ನೆ ಕೇಳಿಕೊಳ್ಳೋಣ. ಇವರಿಬ್ಬರಲ್ಲಿ ನಾನು ಯಾರನ್ನು ಹೆಚ್ಚು ಇಷ್ಟಪಡುತ್ತೇನೆ, ಲೋಟನು ಅಥವಾ ಅಬ್ರಹಾಮನು? ಲೋಟನ ಹಾಗೆ ಪ್ರಪಂಚದ ಸಂಗತಿಗಳನ್ನು ಹುಡುಕುತ್ತಿದ್ದೇವೋ ಅಥವಾ ಅಬ್ರಾಹ್ಮನ ಹಾಗೆ ನಿತ್ಯತ್ವದ ಸಂಗತಿಗಳನ್ನು ಹುಡುಕುತ್ತಿದ್ದೇವೋ? ಇವರಿಬ್ಬರ ಹಾಗೆ ನಾವು ಪ್ರತಿಯೊಬ್ಬರೂ ನಮ್ಮ ಇಷ್ಟ ಮತ್ತು ದೇವರ ಇಷ್ಟ ಎರಡರ ನಡುವೆ ಆರಿಸಿಕೊಳ್ಳಲೇಬೇಕು. ಯಾರು ಬುದ್ಧಿವಂತರಾಗಿರುತ್ತಾರೋ ಅಂಥವರು ದೇವರ ಇಷ್ಟವನ್ನು ಆರಿಸಿಕೊಳ್ಳುತ್ತಾರೆ. ವಾಕ್ಯವು ಹೀಗೆ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟ ಪಟ್ಟರೆ ಅವನಿಗೆ ಪ್ರಯೋಜನವೇನು? ಮಾರ್ಕನ್ ಬರೆದ ಸುವಾರ್ತೆ 8:36. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ, ಲೋಕವೂ ಅದರ ಆಶೆಯು ಗತಿಸಿ ಹೋಗುತ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. 1 ಯೋಹಾನ 2:15-17. ಇದಕ್ಕಿಂತಲೂ ಹೆಚ್ಚಾಗಿ ನೀವು ಬಯಸುವಂಥದ್ದು ಏನು? ನಾಶವಾಗುವಂತಹ ಭೂಲೋಕದ ಸಂಗತಿಗಳೋ ಅಥವಾ ಎಂದೆಂದಿಗೂ ಇರುವಂತಹ ದೇವರ ಸಂಗತಿಗಳೋ? ಈಗ ಮತ್ತೆ ಅಬ್ರಾಹ್ಮನ ಕಥೆಯೊಂದಿಗೆ ಮುಂದುವರಿಸೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಲೋಟನು ಅಬ್ರಾಹ್ಮನನ್ನು ಬಿಟ್ಟು ಬೇರೆಯಾದ ನಂತರ ಯಹೋವನು ಅಬ್ರಾಹ್ಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ತರುವಾಯ ಅಬ್ರಾಹ್ಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಈ ಸಂಗತಿಗಳು ಆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು ಏನೆಂದರೆ, ಅಬ್ರಾಹ್ಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಅಂದನು. ಅದಕ್ಕೆ ಅಬ್ರಾಹ್ಮನು, ಕರ್ತನಾದ ಯಹೋವನೇ ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಹ್ಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಹ್ಮನು ಯಹೋವನನ್ನು ನಂಬಿದನು. ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಈ ವಾಕ್ಯ ಆದಿಕಾಂಡ ಪುಸ್ತಕ 15:1-6 ವಚನಗಳವರೆಗೆ ಈ ವಾಕ್ಯ ಬರೆಯಲ್ಪಟ್ಟಿದೆ. ಇದು ನಂಬಿಕೆಗೆ ಮೀರಿದ್ದು. ಅಬ್ರಾಹ್ಮನು ಮತ್ತು ಅವನ ಹೆಂಡತಿ ಇಬ್ಬರು ವಯಸ್ಸಾದವರಾಗಿದ್ದರು, ಮಕ್ಕಳಿಲ್ಲದವರಾಗಿದ್ದರು. ಆದಾಗ್ಯೂ ಅವನಿಂದಾಗುವ ಮಕ್ಕಳು ಒಂದು ದೊಡ್ಡ ಜನಾಂಗವಾಗುವುದರ ಕುರಿತಾಗಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡುವುದನ್ನು ಮುಂದುವರಿಸಿದನು. ಇದು ಹೇಗೆ ಸಾಧ್ಯವಾಗುತ್ತದೆ? ಅಬ್ರಾಹ್ಮನು ಒಂದು ದೊಡ್ಡ ಜನಾಂಗದ ತಂದೆ ಹೇಗಾಗುತ್ತಾನೆ? ಇದಕ್ಕೆ ಒಂದೇ ಒಂದು ಉತ್ತರ ಇಲ್ಲಿದೆ. ಕರ್ತನಾದ ದೇವರು ಎಲ್ಲಾ ಸಂಗತಿಗಳನ್ನು ಮಾಡುವಂತಹ ದೇವರಾಗಿದ್ದಾನೆ. ದೇವರು ದೊಡ್ಡವನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಯಾವುದನ್ನು ವಾಗ್ದಾನ ಮಾಡುತ್ತಾನೋ ಅದನ್ನು ನೆರವೇರಿಸುತ್ತಾನೆ. ಅಬ್ರಾಹ್ಮನ ವಿಷಯವೇನು? ಅಸಾಧ್ಯವಾದ ಸಂಗತಿಗಳನ್ನು ವಾಗ್ದಾನ ಮಾಡಿದವನಾದ ಕರ್ತನನ್ನು ಅವನು ನಂಬಿದನು. ವಾಕ್ಯ ಹೇಳುವುದನ್ನು ಕೇಳಿರಿ. ಅಬ್ರಾಹ್ಮನು ದೇವರನ್ನು ನಂಬಿದನು. ಅದು ಅವನನ್ನು ನೀತಿವಂತನೆಂದು ನಿರ್ಣಯಿಸಿತು. ಎಂತಹ ಒಂದು ಅದ್ಭುತವಾದ ಸಂಗತಿ! ದೇವರು ಅಬ್ರಾಹ್ಮನಿಗೆ ಮನುಷ್ಯನ ರೀತಿಯಲ್ಲಿ ಏನೋ ಒಂದನ್ನು ಮಾತಾಡಿ ವಾಗ್ದಾನ ಮಾಡಿದ್ದರೆ ಅದು ಸಂಭವಿಸುತ್ತಿರಲಿಲ್ಲ. ಆದಾಗ್ಯೂ ಅಬ್ರಾಹ್ಮನು ಹೇಗೆ ಪ್ರತ್ಯೇಕಿಸಿದನು? ದೇವರು ತನಗೆ ಹೇಳಿದ್ದನ್ನು ಅಬ್ರಾಹ್ಮನು ನಂಬಿದನು. ದೇವರು ಏನು ಮಾಡಿದನು? ಅವನ ನಂಬಿಕೆಯ ಕಾರಣದಿಂದ ದೇವರು ಅವನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಿದನು. ದೇವರ ಮುಂದೆ ನೀತಿವಂತರಾಗಿ ಎಣಿಸಲ್ಪಡುವುದಕ್ಕೆ ಯಾರು ಇಷ್ಟಪಡುತ್ತಾರೋ ಅವರ ಹೃದಯಗಳು ಪುಳಕಗೊಳ್ಳುವುದಕ್ಕೆ ಈ ಸತ್ಯವು ತಕ್ಕದ್ದಾಗಿದೆ. ದೇವರು ಅಬ್ರಾಹ್ಮನನ್ನು ನೀತಿವಂತನೆಂದು ಯಾಕೆ ಎಣಿಸಿದನು? ಅಬ್ರಾಹ್ಮನು ತನ್ನಲ್ಲಿಯೇ ಒಬ್ಬ ನೀತಿವಂತ ವ್ಯಕ್ತಿಯಾಗಿದ್ದನು? ಇಲ್ಲ. ಪ್ರತಿಯೊಬ್ಬ ಆದಾಮನ ಮಕ್ಕಳ ಹಾಗೆ ಅಬ್ರಾಹ್ಮನು ಹೇಗೆ ಪಾಪಿಗಳ ಸ್ವಭಾವವನ್ನು ಹೊಂದಿದ್ದನೆಂಬುದನ್ನು ನಮ್ಮ ಮುಂದಿನ ಪಾಠದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ದೇವರು ಅಬ್ರಾಹ್ಮನನ್ನು ಯಾಕೆ ನೀತಿವಂತನೆಂದು ಎಣಿಸಿದನು? ದೇವರು ಏನು ಹೇಳಿದ್ದನೋ ಅದನ್ನು ಅಬ್ರಾಹ್ಮನು ನಂಬಿದನು. ಆದ್ದರಿಂದ ದೇವರು ಅಬ್ರಾಹ್ಮನನ್ನು ನೀತಿವಂತನೆಂದು ಎಣಿಸಿದನು. ದೇವರನ್ನು ನಂಬುವುದು ಎಂದರೆ ಅರ್ಥವೇನು? ನಿಮಗೆ ಗೊತ್ತಿರಬಹುದು, ಪ್ರವಾದಿಗಳ ವಾಕ್ಯಗಳಲ್ಲಿ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಇಬ್ರಿಯ ಭಾಷೆಯಲ್ಲಿ ನಂಬುವುದು ಎಂದರೆ ಅಮಾನ್ ಎಂದು ಅರ್ಥ. ಇದರಿಂದ ನಾವು ನಮ್ಮ ಆಮೇನ್ ಎಂಬ ಶಬ್ದವನ್ನು ಪಡೆದುಕೊಂಡಿದ್ದೇವೆ. ನೀವು ಆಮೇನ್ ಎಂದು ಹೇಳಿದಾಗ ಹೌದು ಇದು ನಿಜ ಅಥವಾ ಹೌದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ನೀವು ಹೇಳಿದ ಹಾಗೆ. ನಂಬುವುದು ಎಂಬುದಕ್ಕೆ ಇದು ಅರ್ಥವಾಗಿದೆ. ದೇವರು ಅಬ್ರಾಹ್ಮನಿಗೆ ಒಂದು ವಾಗ್ದಾನವನ್ನು ಮಾಡಿದನು. ಇದಕ್ಕೆ ಅಬ್ರಾಹ್ಮನ ಹೃದಯದ ಪ್ರತಿಕ್ರಿಯೆ ಏನೆಂದರೆ ಆಮೇನ್, ಹೌದು ಇದು ನಿಜ, ನಾನು ನಿನ್ನ ಮಾತುಗಳನ್ನು ನಂಬುತ್ತೇನೆ ಎಂಬುದಾಗಿತ್ತು. ದೇವರ ಮಾತಿಗೆ ಸರಳವಾದ ಆಮೇನ್ ಎಂಬುದರ ಆಧಾರದ ಮೇಲೆ ದೇವರು ಅಬ್ರಾಹ್ಮನನ್ನು ನೀತಿವಂತನೆಂದು ಎಣಿಸಿದನು. ನಿಮ್ಮ ಕುರಿತಾಗಿ ಏನು? ದೇವರು ಅಬ್ರಾಹ್ಮನನ್ನು ನೀತಿವಂತನೆಂದು ಎಣಿಸಿದ ಹಾಗೆ ನೀವು ನೀತಿವಂತರಲ್ಲಿ ಒಬ್ಬರೆಂಬುದಾಗಿ ದೇವರು ನಿಮ್ಮನ್ನು ಎಣಿಸಬೇಕೆಂದು ಬಯಸುತ್ತೀರೋ? ಹಾಗಾದರೆ ಅಬ್ರಾಹ್ಮನು ದೇವರನ್ನು ನಂಬಿದ ಹಾಗೆ ನೀವು ದೇವರನ್ನು ನಂಬಿರಿ. ದೇವರು ಹೇಳುವುದು ಸುಲಭವಾಗಿದ್ದಲ್ಲದಿದ್ದರೂ ಸಹ ಆತನು ಹೇಳಿದ್ದನ್ನು ನೀವು ನಂಬಲೇಬೇಕು. ದೇವರ ನಿಜವಾದ ವಾಕ್ಯವನ್ನು ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರು ನಂಬದೇ ಇದ್ದಾಗ್ಯೂ ಸಹ ನೀವು ಅದನ್ನು ಅಂಗೀಕರಿಸಿಕೊಳ್ಳಲೇಬೇಕು. ದೇವರು ತನ್ನ ನೀತಿವಂತಿಕೆಯನ್ನು ನಿಮಗೆ ಹೊದಿಸಬೇಕೆಂದು ಮತ್ತು ತನ್ನ ಪರಿಶುದ್ಧ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ನೀವು ಜೀವಿಸುವಂತಹ ಹಕ್ಕನ್ನು ನಿಮಗೆ ಕೊಡಬೇಕೆಂದು ಇಷ್ಟಪಡುತ್ತಾನೆ. ಆದರೆ ನೀವು ಆತನ ವಾಕ್ಯವನ್ನು ನಂಬಬೇಕು. ಪರಿಶುದ್ಧ ವಾಕ್ಯವು ಹೀಗೆ ಹೇಳುತ್ತದೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ, ಮತ್ತು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದುಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ದೇವರು ಏನು ಹೇಳಿದ್ದನೋ ಅದನ್ನು ಅಬ್ರಹಾಮನು ನಂಬಿದನು. ದೇವರು ತನ್ನ ಸಂಪೂರ್ಣವಾದ ನೀತಿವಂತಿಕೆಯನ್ನು ಅವನಿಗೆ ಪಾಲು ಕೊಡುವುದಕ್ಕೆ ಇದು ಕಾರಣವಾಯಿತು. ಇದೆಲ್ಲದರಲ್ಲಿ ತುಂಬಾ ಅದ್ಭುತವಾದ ಸಂಗತಿ ಏನೆಂದರೆ, ಅಬ್ರಹಾಮನು ದೇವರನ್ನು ನಂಬಿದನು, ಇದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಮಾತು ಕೇವಲ ಅಬ್ರಹಾಮನಿಗೆ ಮಾತ್ರವಲ್ಲ, ಈ ಮಾತಿನಲ್ಲಿ ನಾವು ಸಹ ಪಾಲು ತೆಗೆದುಕೊಳ್ಳಬಹುದು. ಅಬ್ರಹಾಮನ ವಂಶಾವಳಿಯ ಮೂಲಕವಾಗಿ ನಂತರದಲ್ಲಿ ಲೋಕಕ್ಕೆ ಬರಲಿರುವ ವಿಮೋಚಕನ ಕುರಿತಾಗಿರುವ ದೇವರ ಶುಭ ಸಂದೇಶವನ್ನು ನಾವು ನಂಬಿದರೆ ದೇವರು ತನ್ನ ಸಂಪೂರ್ಣವಾದ ನೀತಿವಂತಿಕೆಯನ್ನು ನಮಗೆ ಭಾಗವಾಗಿ ಕೊಡುತ್ತಾನೆ. ನಿಮ್ಮ ವಿಷಯ ಏನು? ನೀವು ನಿಜವಾಗಿಯೂ ದೇವರನ್ನು ನಂಬುತ್ತೀರೋ? ದೇವರು ಇದ್ದಾನೆಂದು ನೀವು ನಂಬುತ್ತೀರೋ? ಅಥವಾ ಒಬ್ಬನೇ ದೇವರನ್ನು ನೀವು ನಂಬುತ್ತೀರೋ ಎಂದು ನಾವು ನಿಮ್ಮನ್ನು ಕೇಳುತ್ತಿಲ್ಲ. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಈ ವಾಕ್ಯ ಯಾಕೋಬ 2:16 ನಾವು ನೋಡಬಹುದು. ಈ ರೀತಿಯೇ ನಂಬಿಕೆಯ ಕುರಿತು ನಾವು ವಾಕ್ಯ ಮಾತಾಡುತ್ತದೆ. ಒಬ್ಬನೇ ದೇವರಾಗಿದ್ದಾನೆಂಬುದಾಗಿ ಸೈತಾನನು ಸಹ ತಿಳಿದಿದ್ದಾನೆ. ದೇವರು ಒಬ್ಬನೇ ಎಂದು ನಂಬುವುದು, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನು ನೀತಿವಂತರೆಂಬುದಾಗಿ ಎಣಿಸಲ್ಪಡುವ ಕಾರಣವಾಗುವುದಿಲ್ಲ. ನೀವು ದೇವರ ವಾಕ್ಯವನ್ನು ನಂಬಿ ಅದನ್ನು ಅಂಗೀಕರಿಸಿಕೊಳ್ಳಬೇಕೆಂದು ದೇವರು ಇಷ್ಟಪಡುತ್ತಾನೆ. ಪ್ರವಾದಿಗಳ ಬರವಣಿಗೆಗಳ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ಮಾತಾಡುವುದಕ್ಕೆ ಇಷ್ಟಪಡುತ್ತಾನೆ. ಪರಿಶುದ್ಧವಾದ ಒಬ್ಬನೇ ದೇವರ ಮುಂದೆ ನೀವು ಎಂದೆಂದಿಗೂ ನೀತಿವಂತರಾಗಿ ಹೇಗೆ ಮಾಡಲ್ಪಡುತ್ತೀರೆಂದು ತೋರುವಂತಹ ರಕ್ಷಣೆಯ ಸಂದೇಶವನ್ನು ನೀವು ನಂಬಬೇಕೆಂದು ಮತ್ತು ತಿಳಿದುಕೊಳ್ಳಬೇಕೆಂದು ಆತನು ಇಷ್ಟಪಡುತ್ತಾನೆ. ಪ್ರೀತಿಯ ಸ್ನೇಹಿತರೆ, ದೇವರು ತನ್ನ ನೀತಿವಂತಿಕೆಯನ್ನು ನಿಮಗೆ ತೊಡಿಸಿದ್ದಾನೋ, ಅಥವಾ ನೀವು ಸುಮ್ಮನೆ ಧಾರ್ಮಿಕ ಬಟ್ಟೆಗಳನ್ನು ಧರಿಸಿಕೊಂಡಿದ್ದೀರೋ? ನಿಶ್ವಾಸಾರ್ಹವಾದ ದೇವರ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳುತ್ತಿದ್ದೀರೋ? ಅಥವಾ ಮನುಷ್ಯರ ನಾಶವಾಗುವಂತಹ ಮಾತುಗಳಿಗೆ ಕಿವಿಗೊಡುತ್ತಿದ್ದೀರೋ? ದೇವರು ಸ್ಥಾಪಿಸಿದಂತಹ ರಕ್ಷಣೆಯ ನೀತಿವಂತಿಕೆಯ ಮಾರ್ಗದ ಕುರಿತಾಗಿ ಪರಿಶುದ್ಧ ವಾಕ್ಯಗಳು ಏನು ಹೇಳುತ್ತದೆಂಬುದು ನಿಮಗೆ ಗೊತ್ತಾ? ನೀವು ಇದನ್ನು ನಂಬುತ್ತೀರೋ? ಆದಾಮನ ವಿಷಯ ತೆಗೆದುಕೊಂಡರೆ ಅವನು ತನ್ನ ತಂದೆಯ ಧರ್ಮಕ್ಕೂ ತನ್ನ ಬಂಧುಗಳಿಗೂ ವಿದಾಯ ಹೇಳಿದನೆಂಬುದಾಗಿ ಇದು ಅರ್ಥ ಕೊಟ್ಟಾಗಿಯೂ ಅವನು ದೇವರ ಮಾತನ್ನು ನಂಬಿದನು. ಅದಕ್ಕಾಗಿಯೇ ಅವನು ನಿಖರವಾಗಿ ದೇವರ ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟನು. ಅದಕ್ಕೋಸ್ಕರ ವಾಕ್ಯವು ಹೀಗೆ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ನಿಮ್ಮ ವಿಷಯ ಏನು? ನೀವು ದೇವರ ಸ್ನೇಹಿತರು? ಈ ದಿನ ಇಲ್ಲಿಗೆ ನಾವು ಮುಗಿಸುತ್ತಿದ್ದೇವೆ. ನೀವು ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಅಬ್ರಹಾಮ ಮತ್ತು ಇಷ್ಮಾಯಿಲ್ ಎಂಬ ನಮ್ಮ ಮುಂದಿನ ಕಥೆಯನ್ನು ನೋಡಿಕೊಳ್ಳುವ ಹಾಗೆ ಮುಂದಿನ ಸಲ ನಮ್ಮೊಂದಿಗೆ ಸೇರಿಕೊಳ್ಳುವಂತೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಆತನ ಪುಸ್ತಕದಲ್ಲಿರುವ ಈ ಮಹತ್ತರವಾದ ವಾಕ್ಯದ ಕುರಿತಾಗಿ ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.